हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्वभारिजासक्तमानसान् विश्वप्रियगुरून् वन्दे मन्दोहं धीमिशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शुभतो बिम्बसन्निधौ चिन्तामणिं समभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಮುಂದೆ ಹೇಳುತ್ತಾರೆ, ತತೋ ಹಿ ಪತ್ನಿ ಪ್ರಿಯಮಂಜುವಾಕ್ಯಂ ನಿಶಮ್ಯತಂ ನಿರ್ಭಯಮಾಶುಚಕ್ರೇ ತಥಾ ಹಿ ನಾರೀ ಮೃದು ಭಾಷಣೇನ ನ ಕಸ್ಯಚಿತ್ತಂ ಮೃದುತಾಮುಪೈತಿ. ನಂತರ ನಾಗಪತ್ನಿಯರು ಬಂದರು, ಭಗವಂತನ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರ ವಿಶೇಷವಾದ ಭಗವದ್ಭಕ್ತಿಯಿಂದ ಕೂಡಿರತಕ್ಕಂಥ ಮಾತು. ಯಾರೇ ಹೆಣ್ಣು ತನ್ನ ಗಂಡನನ್ನು ಶಿಕ್ಷಾ ಕೊಡುವಾಗ ಅಯ್ಯೋ ಹೀಗಾಯ್ತಲ್ಲ ಅಂತಿರ್ತಾರೆ ಅಷ್ಟೇ ಹೊರತು ಸರಿ ಅಂತ ಯಾರಾದರೂ ಹೇಳ್ತಾರಾ? ಅವರು ಹೇಳುತ್ತಾರೆ ದೇವರಿಗೆ, ನ್ಯಾಯೋ ಹಿ ದಂಡ ಕೃತಕಿಲ್ ಭಿಷೇಸ್ಮಿನ್. ತಪ್ಪು ಮಾಡಿದ್ದಾನಯ್ಯ ನನ್ನ ಗಂಡ, ಅವನಲ್ಲಿ ನೀನೇನು ದಂಡನ ಮಾಡಿದ್ದೀಯಲ್ಲ, ಅದು ನ್ಯಾಯವೇ ಆಗಿದೆ ಸರಿ ಅಂತ ಹೆಂಡತಿಯರೆಲ್ಲರೂ ಹೇಳುತ್ತಾರೆ. ಅಷ್ಟೇ ಅಲ್ಲ, ನೀನು ದಂಡನ ಮಾಡಿದ್ದು ಅಂತಲ್ಲಯ್ಯ, ಈತ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದನು, ನಿನ್ನ ಪಾದ ಸ್ಪರ್ಶ ಆಗ್ತಾ ಇದೆ, ನಿನ್ನ ಉಗುರಿನ ದರ್ಶನ ಆಗಲ್ಲಯ್ಯ, ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅಂತಾದ್ರು ನಿನ್ನ ಪಾದ ಸ್ಪರ್ಶ ಆಗ್ತಾ ಇದೆ, ನಿನ್ನ ಪಾದ ಧೂಳಿ ಸ್ಪರ್ಶ ಆಗ್ತಾ ಇದೆ. ಹರಿಯ ಲಕ್ಷ್ಮೀದೇವಿಯೇ ಸಾಕ್ಷಾತ್ ಶ್ರೀಹಿ, ಲಕ್ಷ್ಮೀದೇವಿ ನಿನ್ನ ಪಾದಾರವಿಂದದ ಧೂಳಿಯನ್ನು ಧಾರಣೆ ಮಾಡಲಿಕ್ಕೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ್ಲಯ್ಯ, ಮತ್ತೆ ಈತ ಯಾವ ತಪಸ್ಸು ಮಾಡಿದ? ಹೌದು, ಇದು ಸತ್ಯ, ನೀನು ಅನುಗ್ರಹ ಮಾಡ್ತಾ ಇದ್ದೀಯ, ಆದರೆ ನಿನ್ನ ಹೊಡೆತ ತಡೆಯಲಾರದೆ ರಕ್ತ ಕಾರಿಕೊಳ್ತಾ ಇದ್ದಾನೆ, ಸುಸ್ತಾಗಿದ್ದಾನೆ, ಪ್ರಾಣ ಹೋಗುವಂತೆ ಇದೆ, ದಯವಿಟ್ಟು ಬಿಡಬೇಕು ಅಂತ ಕೇಳಿದಾಗ ಅಹಿಪತ್ನಿ ಪ್ರಿಯ ಮಂಜುವಾಕ್ಯಂ, ಎಂಥ ಮಾತುಗಳನ್ನ ಆ ನಾಗಪತ್ನಿಯರು ಸ್ತೋತ್ರ ಮಾಡಿದ್ದು ಬಹಳ ಅದ್ಭುತ. ಅಯ್ಯ, ಯಾವ ಒಂದು ಯೋಗ ಸಿದ್ಧಿ ಯಾವುದೂ ಬೇಡ, ನಿನ್ನ ಪಾದ ಧೂಳಿ ಎಂಥದ್ದು ಅಂದರೆ ಅದನ್ನು ಧಾರಣೆ ಮಾಡಿರತಕ್ಕಂಥವರಿಗೆ ಮೋಕ್ಷವೂ ಬೇಡ ಅಂತಾರಯ್ಯ. ಅಂಥ ಧೂಳಿಯನ್ನು ನನ್ನ ಗಂಡನಿಗೆ ಕೊಟ್ಟಿದ್ದೀಯಾ ಅಂತ ಅವರು ಸ್ತೋತ್ರ ಮಾಡಿ ಸ್ವಲ್ಪ ಆ ಶಿಕ್ಷಾ ಕೊಡೋದು ನಿಲ್ಲಿಸಬೇಕು ಅಂತ ಕೇಳಿದಾಗ ಭಕ್ತಿಪೂರ್ವಕವಾದ ಯಥಾರ್ಥ ಸ್ತುತಿಪೂರ್ವಕವಾದ ಸತ್ಯವಚನಗಳವು. ಅದಕ್ಕೆ ಭಗವಂತ ಮೆಚ್ಚಿದ. ಅಹಿಪತ್ನಿ ಮನ್ ಪ್ರಿಯ ಮಂಜುವಾಕ್ಯಂ, ಪ್ರಿಯ ಮಂಜುವಾಕ್ಯಂ, ಪ್ರಿಯವಾದ ಮಂಜುಳವಾದ ವಾಕ್ಯ ಅಂದರೆ ಮನಸ್ಸನ್ನು ಗೆಲ್ಲುವ ವಾಕ್ಯವನ್ನು ಅವರು ಮಾತಾಡಿದರಂತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ದೇವ ಹೇಳ್ತಾನೆ, ಹೆಂಗಸರ ಮಾತಿನಲ್ಲಿ ಅಂದರೆ ಯಾರು, ಎಲ್ಲ ಹೆಂಗಸರಲ್ಲ, ಸಾತ್ವಿಕರಾದ ಹೆಂಗಸರ ಮಾತಿನಲ್ಲಿ ಭಗವಂತನ ವಿಭೂತಿ ರೂಪ ಇರುತ್ತೆ. ಅದಕ್ಕೆ ಆ ಮಾತಿಗೆ ಬಗ್ಗದೇ ಇರುವವರು ಯಾರಿರಲ್ಲ. ಆ ಭಗವಂತನ ವಿಭೂತಿ ರೂಪಕ್ಕೆ ಭಗವಂತನೇ ಬಗ್ಗಿದ. ತಾನು ಹೇಳಿದ ವಿಭೂತಿ ರೂಪದ ಪ್ರಭಾವವನ್ನು ತೋರಲಿಕ್ಕಾಗಿ ತಾನು ವಿಶೇಷವಾಗಿ ನಿಶಮ್ಯತಂ ನಿರ್ಭಯಮ ಆಶುಚಕ್ರೇ ಕಾಳಿಯನನ್ನು ಬಡಿಯೋದು ನಿಲ್ಲಿಸಿದ, ಅಭಯವನ್ನು ಕೊಡ್ತಾ ಇದ್ದಾರೆ. ಇದು ಸರಿಯಾ ಅಂತ ಕೇಳಿದ್ರೆ, ನಾರಿ ಮೃದು ಭಾಷಣೇನ ನ ಕಸ್ಸ ಚಿತ್ತಂ ಮೃದು ತಾಮಪೈತಿ. ಸ್ತ್ರೀಯರ ಒಳ್ಳೆ ಮಾತುಗಳಿಗೆ ಯಾರ ಮನಸ್ಸು ಕರಗಲ್ಲಯ್ಯ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ವಿಷಾಶ್ರಯತ್ವೇನ ಗುಣೇನ ನಾಮ್ನಾ ದ್ವಯೋಸ್ತ ಸಾಮ್ಯೇಪಿ ಭುಜಂಗಮಂ ತಂ ನಿಪೀಡ್ಯ ಭಾಸ್ವತ್ತನಯಾಂ ಜುಗೋಪ ನ ಕಸ್ಯ ಯೋಷಿತ್ಸು ಹಿ ಪಕ್ಷಪಾತ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ವಿಷಾಶ್ರಯತ್ವೇನ ಗುಣೇನ ನಾಮ್ನಾ ದ್ವಯೋ ಸ ಸಾಮ್ಯೇಪಿ ಭುಜಂಗಮಂ ತಂ. ಕಾಲೀಯ ವಿಷಕ್ಕೆ ಆಶ್ರಯ. ವಿಷ ಅಂದರೆ ಗರಲ, ವಿಷ ಅಂದರೆ ಗಲ, ಗರಲ ಅಂದರೆ ಈ ವಿಶೇಷವಾಗಿರ್ತಕ್ಕಂಥ ಕಾಲಕೂಟಾದಿಗಳು. ಇನ್ನ ಜಲಾಂಬರ್ಥವೂ ಇದೆ ಅಂದರು. ವಿಷ ಅಂದರೆ ಈ ಗರಲ ಅಂತ ಒಂದರ್ಥ, ಜಲ ಅಂತ. ವಿಷಾಶ್ರಯ, ವಿಷಕ್ಕೆ ಆಶ್ರಯ ಅಂದರೆ ಯಮುನೆ ಕೂಡ ವಿಷಕ್ಕೆ ಆಶ್ರಯ ಅಂದರೆ ಜಲಕ್ಕೆ ಆಶ್ರಯ, ಕಾಳಿಯ ವಿಷಕ್ಕೆ ಆಶ್ರಯ. ವಿಷಾಶ್ರಯ ಎಂಬ ಸಮಾನವಾದ ಹೆಸರು ಬಂತಂತೆ. ವಿಷಾಶ್ರಯತ್ವೇನ ಏಕಸ್ಯ ಗರಳಾಶ್ರಯತ್ವೇನ ಅನ್ಯಸ್ಯಾಹ ಜಲಾಶ್ರಯತ್ವೇನ ಇತಿ ಉಭಯೋ ವಿಷಾಶ್ರಯತ್ವ ಸಾಮ್ಯಾದಿತಿ ಭಾವ. ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ, ಒಬ್ಬರು ಗರಳಕ್ಕೆ ಆಶ್ರಯ, ಒಬ್ಬರು ವಿಷಾಮ ಹೆಸರಿರುವ ನೀರಿಗೆ ಆಶ್ರಯ, ಯಮುನಾ ಮತ್ತು ವಿಶೇಷವಾಗಿರತಕ್ಕಂಥ ಕಾಳಿಯ ಇಬ್ಬರಿದ್ದಾರೆ. ಇಬ್ಬರು ಕೂಡ ವಿಶೇಷವಾಗಿ ಸಮಾನಕ್ಕೆ ಆಶ್ರಯ ಕೊಡ್ತಾ ಇದೆ. ಅದರಂತೆ ಕೃಷ್ಣ ಅವನ ಹೆಸರು ಯಾರು, ದೇವರ ಹೆಸರು ಕೃಷ್ಣ, ಕಾಳಿಯನು ಕೂಡ ಕೃಷ್ಣ, ಕಪ್ಪು ವರ್ಣದ ಕಪ್ಪು ಹಾವು, ಆದ್ದರಿಂದ ಕೃಷ್ಣ ಅಂತ ಆತನಿಗೂ ಹೆಸರು. ಯಮುನೆಯು ಕಪ್ಪು, ಆದ್ದರಿಂದ ಕೃಷ್ಣ ಅಂತ ಹೆಸರು. ದೇವರ ಹೆಸರು ಕೃಷ್ಣ ಎಂಬ ಹೆಸರು ಕಾಳಿಯನಿಗೂ ಬಂತು ಮತ್ತು ಯಮುನೆಗೂ ಬಂತು. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಗುಣದಿಂದ ಹೆಸರಿನಿಂದ, ಹೆಸರೂ ಇಬ್ಬರಲ್ಲಿ ಬಂತು, ಗುಣವೂ ಇಬ್ಬರಲ್ಲಿ ಬಂತು. ವಿಷಾಶ್ರಯತ್ವ ಎಂಬ ಸಾಮ್ಯ ಇದ್ದರೂ ಇಬ್ಬರಲ್ಲಿ ಸಾಮ್ಯ ಬಂತಲ್ಲಿ, ಆದರೆ ಕಾಳಿಯನನ್ನ ಕೃಷ್ಣ ಮರ್ದನ ಮಾಡಿದ, ಯಮುನೆಯನ್ನ ರಕ್ಷಣೆ ಮಾಡಿದ. ಅದು ಹೇಳ್ತಾ ಇದ್ದಾರೆ, ವಿಷಾಶ್ರಯತ್ವೇನ ಗುಣೇನ ನಾಮ್ನಾ ದ್ವಯೋಹೋ ಸ ಸಾಮ್ಯೇಪಿ ಭುಜಂಗಮಂ ತಂ ನಿಪೀಡ್ಯ. ಆ ಸರ್ಪವನ್ನು ದಮನ ಮಾಡಿ ಭಾಸ್ವತ್ತನ ಯಾಂ ಜುಗೋಪ ಸೂರ್ಯದೇವರ ಮಗಳನ್ನು ರಕ್ಷಣೆ ಮಾಡಿದ. ನ ಕಶ್ಯೋತ್ಸು ಹಿ ಪಕ್ಷಪಾತ, ವಿಶೇಷವಾಗಿರತಕ್ಕಂಥ ಸ್ತ್ರೀಯರಲ್ಲಿ ಪಕ್ಷಪಾತ ಯಾರಿಗಿರಲ್ಲ, ಅದಕ್ಕೆ ಸ್ತ್ರೀಯರಲ್ಲೇ ಪಕ್ಷಪಾತ ಭಗವಂತ ಮಾಡಿದ. ಆದರೆ ಮೇಲ್ನೋಟಕ್ಕೆ ಕೃಷ್ಣ ಸ್ತ್ರೀ ಎಂಬ ಕಾರಣದಿಂದ ಯಮುನೆಯನ್ನು ರಕ್ಷಣೆ ಮಾಡಿದ ಅಂತ ಕಾಣುತ್ತೆ. ನಿಜವಾಗಿ ನೋಡಬೇಕಾದರೆ ಯಮುನೆಯನ್ನು ರಕ್ಷಣೆ ಮಾಡಲಿಕ್ಕೆ ಕಾರಣ ಯಾವುದು ಅಂದರೆ ಹರಿಭಕ್ತಳು ಎಂಬುದು ಪ್ರಧಾನ ಕಾರಣ. ಇನ್ನು ಕಾಳಿಯನ ದಮನಕ್ಕೆ ಕಾರಣ ಯಾವುದು ಅಂದರೆ ಹೇಳ್ತಾ ಇದ್ದಾರೆ, ಅಹಂಕಾರದಿಂದಾದ ಅನರ್ಥ ಕಾರಣ. ಆದ್ದರಿಂದ ಭಗವಂತನಿಗೆ ಯಾವುದೇ ರೀತಿಯಾದ ಪಕ್ಷಪಾತಾದಿಗಳಿಲ್ಲ. ಯಾರ ಯಾರ ಚರ್ಯೆಗೆ ತಕ್ಕಂತೆ ಅವರಿಗೆ ಶಿಕ್ಷಾ ರಕ್ಷಾದಿಗಳನ್ನು ಭಗವಂತ ಕೊಡತಾ ಇದ್ದಾನೆ. ಅಲ್ಲಿ ಯೋಷಿತ್ ಅಂದ್ರೆ ಸ್ತ್ರೀ, ಸ್ತ್ರೀ ಅಂದ್ರೆ ಅದಕ್ಕೆ ಇನ್ನೊಂದರ್ಥ ಹೇಳ್ತಾ ಇದ್ದಾರೆ. ಏನು ಸ್ತ್ರೀ ಅಂದ್ರೆ ಅಸ್ವತಂತ್ರ ಅಂತ ಅರ್ಥ. ಸ್ತ್ರೀ ಅಂದ್ರೆ ಅಸ್ವತಂತ್ರ, ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ಸ್ವತಂತ್ರ, ನಾನಸ್ವತಂತ್ರ ಅಂತ ತಿಳ್ಕೊಂಡು ಉಪಾಸನೆ ಮಾಡತಕ್ಕಂಥವರ ಮೇಲೆ ಭಗವಂತ ಅನುಗ್ರಹ ಮಾಡುತ್ತಾನೆ ಅಷ್ಟೇ ಹೊರತು, ನಾ ಅಂತ ಅಹಂಕಾರ ಮಾಡುವಂಥವರ ಮೇಲೆ ದೇವರ ಅನುಗ್ರಹ ಮಾಡಲ್ಲ ಎಂಬುದು ವಿಶೇಷವಾದ ವಾದಿರಾಜರು ಸ್ಪಷ್ಟತೆ ಕೊಡತಕ್ಕಂಥ ವಿಚಾರ. ನಾಶ ಆಗಬೇಕಾ ಅಹಂಕಾರ ಬಂದರೆ ಸಾಕು, ಉದ್ಧಾರ ಆಗಬೇಕಾ ಅಹಂಕಾರ ಹೋಗಬೇಕು. ಅಹಂಕಾರ ಅಂದರೆ ಯಾವುದು? ಭಗವಂತ ಸ್ವತಂತ್ರ ನಾನು ಸ್ವತಂತ್ರ ಎಂಬುದರ ಸ್ಪಷ್ಟ ಅರಿವು ಆಗೋದೇ ಅಹಂಕಾರ ರಾಹಿತ್ಯ. ಇನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಭಗವಂತ ಹಾಗಾದರೆ ಯಮುನೆಗೆ ಅನುಗ್ರಹ ಮಾಡಿದ, ಕಾಳಿಯನಿಗೆ ಅನ್ಯಾಯ ಮಾಡಿದ್ನೇನು ಅಂದರೆ ಇಲ್ಲ, ಕಾಳಿಯನಿಗೆ ಇನ್ನಷ್ಟು ಅನುಗ್ರಹ ಮಾಡಿದ. ಏನದು? ಭಕ್ತನಾದವ ಅಹಂಕಾರ ಪಡ್ಕೊಂಡಿದ್ದರೆ ಅವನಿಗೆ ಯಾವುದು ತೊಂದರೆ ಕೊಡುತ್ತೋ ಅಂಥ ಅಹಂಕಾರ ತೆಗೆದು ಬಿಟ್ಟ, ತಲೆ ಮೇಲೆ ತನ್ನ ಪಾದ ಸ್ಪರ್ಶ ಮಾಡಿದ, ಪಾದ ಧೂಳಿಯನ್ನು ಹಾಕಿದ. ಎಂಥ ಮಹಾಭಾಗ್ಯ! ಅದನ್ನೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಗಸ್ಕೃತಂ ನಾಗಪತಿಂ ಸ ಕೃಷ್ಣ ಪಾದೇನ ಶಿಕ್ಷನ್ನಪಿ ತತ್ಕೃತಾಂಕೈ ತಾರ್ಕ್ಷ್ಯಾದ್ ಭಯಂ ತಸ್ಯ ಜಹಾರ ಭಕ್ತೆ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯಃ. ಚೆನ್ನಾಗಿ ಹೇಳ್ತಾರೆ. ಆಗಸ್ಕೃತಂ, ತಪ್ಪು ಮಾಡಿದವ ಯಾರು? ನಾಗಪತಿ ಕಾಳಿಯ. ಅಂಥ ಅವನನ್ನ ಕೃಷ್ಣ ಪಾದೇನ ಶಿಕ್ಷನ್ನಪಿ ಕಾಲಿನಿಂದ ಹಾಕಿ ಹೊಡೆದು ಹೊಡೆದು ಶಿಕ್ಷಾ ಕೊಟ್ಟರು ಕೂಡ ತತ್ಕೃತ ಅಂಕೈ, ಆ ಕಾಲಿಂದ ಎಷ್ಟು ಹೊಡೆದ ಅಂದರೆ ಆ ಮುದ್ರೆ ಚೆನ್ನಾಗಿ ಬೀಳ್ಬೇಕಂತೆ. ನಾವು ಹೇಗೆ ಒಂದು ವೇಳೆ ಈ ಪೋಸ್ಟ್ ಆಫೀಸಲ್ಲಿ ಸ್ಟ್ಯಾಂಪ್ ಅಂತ ಇಟ್ಟಿರ್ತಾರೆ, ಹಾಕಿ ಫಟ್ ಅಂತ ಹೊಡಿತಾರೆ, ಬಿದ್ದಿಲ್ಲ, ಇನ್ನೂ ಚೆನ್ನಾಗಿ ಚೆನ್ನಾಗಿ ಮೂಡಬೇಕು ಸ್ಟ್ಯಾಂಪ್. ಅದಕ್ಕೆ ಒತ್ತಿ ಆ ಇಂಕಲ್ಲಿ ಥಟ್ ಅಂತ ಹಾಕ್ತಾರೆ. ಅವರ ಗುರಿ ನೋಡಿ, ಸ್ಟ್ಯಾಂಪ್ ಹೊಡೆಯೋರ ಗುರಿ ಆ ಸ್ಟ್ಯಾಂಪನ್ನು ಮುರಿಬೇಕಂತಾಗಲಿ ಪೇಪರನ್ನು ಹರಿಬೇಕಂತಾಗಲಿ ಇರಲ್ಲ. ಏನಿರುತ್ತೆ? ಈ ಮುದ್ರೆ ಚೆನ್ನಾಗಿ ಬೀಳಬೇಕು ಅಂತ ಗುರಿ ಇರುತ್ತೆ. ಕೃಷ್ಣನು ಅದೇ ಇಟ್ಟುಕೊಂಡಿದ್ದಂತೆ, ಮೇಲ್ನೋಟಕ್ಕೆ ಹೊಡೆದಂಗೆ ಕಾಣಿಸ್ತಾ ಇತ್ತು. ಪಾಪ ಕೃಷ್ಣ ಏನ್ ಮಾಡಿದ ಅಂದ್ರೆ, ತನ್ನ ಪಾದದ ಗುರುತು ಚೆನ್ನಾಗಿ ಬೀಳ್ಬೇಕು ಅಂದ್ಮೇಲೆ ಹೋಗ್ಬಾರ್ದು, ಮತ್ತಿನ್ನ ಹೋಗ್ಬಾರ್ದು ತನ್ನ ಪಾದದ ಗುರುತು, ಹಾಗೆ ಹಾಕಿ ಒತ್ತಿದನಂತೆ. ಯಾಕೆ? ತನ್ನ ಪಾದದ ಗುರುತು ಅವನ ತಲೆ ಮೇಲೆ ಇದ್ದಷ್ಟು ಕಾಲ ಅವನನ್ನು ನೋಡಿ ಎಲ್ಲರೂ ಗುರುತು ಹಿಡಿತಾರೆ. ಎಲ್ಲ ಸರ್ಪಗಳು ಒಮ್ಮೆಲೆ ಬಂದರೂ ಆ ತಲೆ ಮೇಲೆ ದೇವರ ಪಾದದ ಗುರುತು ನೋಡಿದ ಕೂಡಲೇ ಕಾಲೀಯ ಅಂತ ಎಲ್ಲರೂ ಗುರುತು ಹಿಡಿತಾರೆ, ಗೌರವ ಕೊಡ್ತಾರೆ. ಅಂಥ ಒಂದು ಅನುಗ್ರಹ ಕೃಷ್ಣ ಮಾಡಿದ. ಹೇಳ್ತಾ ಇದ್ದ, ಪಾದೇನ ಶಿಕ್ಷನ್ನಪಿ ತತ್ಕೃತ ಅಂಕೈ. ಆ ಪಾದದಿಂದ ಶಿಕ್ಷೆ ಮಾಡಿದ್ರು, ಅದರ ಮೇಲೆ ಮುದ್ರೆ ಹಾಕಿದ್ನಲ್ಲ ತಲೆ ಮೇಲೆ, ಯಾಕೆ ಅಂದರೆ ತಾರಕ್ಷ್ಯಾತ್ ಭಯಂ ತಸ್ಯ ಜಹಾರ. ಗರುಡ ದೇವರಿಂದ ಭಯವನ್ನ ಪರಿಹಾರ ಮಾಡಿದ್ದು. ಗರುಡ ದೇವರು ಕೊಂದೇ ಬಿಡ್ತಾ ಇದ್ರು, ಗರುಡ ದೇವರು ಕೊಂದೇ ಬಿಡುವಂತಹ ಸಂದರ್ಭ. ಅಂಥ ಕಾಲಕ್ಕೆ ಅವನಿಗೆ ಗರುಡ ದೇವರಿಂದ ಬಂದಿರತಕ್ಕಂಥ ಭಯವನ್ನ ಪರಿಹಾರ ಮಾಡಿದ ಭಗವಂತ. ಸ್ವಲ್ಪ ಇದು ನಿಂತು ಹೋಗಿದೆ ಪಿಕ್ಚರ್, ವಾಯ್ಸ್ ಕೇಳ್ತಾ ಇದೆ ಅಂತ ಕಾಣುತ್ತೆ. ಸ್ವಲ್ಪ ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಪ್ರವಚನ ಮಾಡಿದರೆ ಈ ಪ್ರಾಬ್ಲಮ್ ಬರ್ತಾ ಇದೆ. 5 ಅವರ್ಸು ಸ್ವಲ್ಪ ನಿಂತಂತೆ ಕಾಣುತ್ತೆ. ಇವಾಗ ನಿಮಗೆಲ್ಲ ಪ್ರವಚನ ಕೇಳ್ತಾ ಇದೆಯಾ, ಅಡ್ಡಿ ಇಲ್ಲವಾ ಹೇಳಿ, ಇಲ್ಲ ಅಂದರೆ ಡಿಸ್ಕನೆಕ್ಟ್ ಮಾಡಿ ಮತ್ತು ಕನೆಕ್ಟ್ ಮಾಡಿ. ರೈಟ್, ಆಯ್ತು. ತನ್ನ ಕಾಲಿಂದ ಶಿಕ್ಷೆ ಮಾಡಿದ್ರು, ತನ್ನ ಪಾದದ ಗುರುತಿನಿಂದ ಅಭಯವನ್ನ ಕೊಟ್ಟ ಸ್ವಾಮಿ. ಭಕ್ತೇ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ಭಕ್ತರಲ್ಲಿ ದೇವರು ತೋರುವಂತ ಸಿಟ್ಟು ಅದು ವರಕ್ಕೆ ಸಮಾನ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದರೆ ದೇವರಿಗೆ ಭಕ್ತರ ಮೇಲೆ ಯಾವ ರೀತಿಯಾದ ಸಿಟ್ಟು ಇರಲ್ಲ. ಯಾಕಿರಲ್ಲ ಅಂತ ಹೇಳ್ತಾರೆ ದಾಸರಂತಾರೆ ಒಂದು ಕಡೆ, ನಾನಿನ್ನ ಮರೆಯಲಿಕ್ಕೆ ಎನ್ನ ಕರ್ಮ ಕಾರಣವೋ, ನೀಯನ್ನ ಮರೆಯುವುದಕ್ಕೆ ನಿನಗ್ಯಾವ ಕರ್ಮ. ಆ ರೀತಿಯಲ್ಲಿ ದೇವರೇ ಆಗಲಿ ದೇವರ ಭಕ್ತರೇ ಆಗಲಿ, ತಮ್ಮನ್ನು ಯಾರು ಆಶ್ರಯ ಮಾಡಿರ್ತಾರೆ ಅವರಲ್ಲಿ ಅನೇಕ ದೋಷಗಳಿದ್ದರು, ಆ ದೋಷಗಳಿಗೆ ತಕ್ಕಂತೆ ಇವರು ಪ್ರವೃತ್ತಿ ಮಾಡಿದರು, ಒಳಗೊಳಗೆ ಅವರ ಮೇಲೆ ಅನುಗ್ರಹವೇ ಇವರಿಗೆ ಇಟ್ಟುಕೊಂಡಿರ್ತಾರೆ, ಅವರಿಗೆ ಒಳ್ಳೆದಾಗಬೇಕು ಅಂತಲೇನೆ ಬಯಸಿ ಸಿಟ್ಟು ತೋರೋದಾಗಲಿ ಏನಾದರೂ ಹೇಳೋದಾಗಲಿ ಏನೇ ಆಗಲಿ ಅವರ ಒಳ್ಳೆದಕ್ಕೆ ಮಾಡುತ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಸ್ವಪಕ್ಷಪಾತಿ ಪ್ರಿಯಮಕ್ಷಿಕರಣ ವಿಮರ್ದನ ಅನ್ನೋ ನಮಸೌ ಪ್ರಸಾಧ್ಯ ವಿಧಾಯ ಚಾಸ್ಯಾಭಯಮಂಜಸಾಂತೆ ಮುದಂ ಸ್ವತಲ್ಪಾಯ ದದಾವನಲ್ಪಾಂ. ಹೀಗೆ ಸ್ವಪಕ್ಷಪಾತಿ ಪ್ರಿಯಂ ಅಕ್ಷಿಕರ್ಣ ವಿಮರ್ದನಾತ್. ಪಕ್ಷಪಾತಿ ಯಾರು ಅಂದರೆ ಪಕ್ಷಗಳಿಂದ ಪಾತ ಯಾರಿಗಿದೆ ಅವರು ಪಕ್ಷಪಾತಿ. ಸ್ವ ತನ್ನವರಾರು ಗರುಡ ದೇವರು. ಗರುಡ ದೇವರು ಎಂಥವರು ಅಂದರೆ ಪಕ್ಷಪಾತಿಗಳಂತೆ. ಪಕ್ಷ ಅಂದರೆ ಹೆಗ್ಗರ, ಅವರ ವಿಶೇಷವಾಗಿರತಕ್ಕಂಥ ರೆಕ್ಕೆಗಳು, ಆ ರೆಕ್ಕೆಗಳಿಂದ ಅವರು ಹರ್ತಾ ಬರ್ತಾರಾದ್ದರಿಂದ ಗರುಡ ದೇವರಿಗೆ ವಿಶೇಷವಾಗಿ ಪ್ರಿಯ ಮಾಡಿದರು. ಯಾಕೆ ಅಂದರೆ ಗರುಡ ದೇವರಿಗೂ ಕಾಲೀಯನಿಗೂ ಆಗಲ್ಲ. ಆದ್ದರಿಂದ ಕಾಲೀಯನನ್ನ ಮರ್ದನ ಮಾಡಿದ್ದರಿಂದ, ಯಾಕೆ ಕಾಲೀಯನ ಅಹಂಕಾರದಿಂದಾಗಿ ಗರುಡ ದೇವರಿಗೆ ಕಾಲೀಯನಿಗೆ ಮಧ್ಯೆ ಜಗಳ ಬಂದಿತ್ತು. ಅದಕ್ಕೆ ಕಾಲೀಯನ ಅಹಂಕಾರ ತೆಗೆದದ್ದಕ್ಕೆ ಗರುಡ ದೇವರಿಗೆ ಸಂತೋಷ ಆಯಿತಂತೆ. ಆದರೆ ಶೇಷದೇವರಿಗೆ ತನ್ನ ವಂಶದವ ಅವನನ್ನ ಬಡಿಯುತ್ತಾ ಇದ್ರೆ ನೋವಾಗುತ್ತಲ್ವಾ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅವನಿಗೆ ಅಭಯ ಕೊಡೋದರಿಂದ ತನಗೆ ಹಾಸಿಗೆ ಅನಿಸಿದಂಥ ಹಾಸಿಗೆ ಆದ ಶೇಷದೇವರಿಗೂ ಬಹಳ ಸಂತೋಷ ಕೊಟ್ರಂತೆ. ಹೇಳ್ತಾರೆ, ಸ್ವಪಕ್ಷಪಾತಿ ಪ್ರಿಯಂ ಅಕ್ಷಿಕರಣ ವಿಮರ್ದನಾತ್. ಅಕ್ಷಿಕರಣ ಕಣ್ಣೇ ಕಿವಿಯಾಗಿ ಹೊಂದಿರತಕ್ಕಂಥ ಕಾಲೀಯ ಸರ್ಪ ಅವನ ವಿಮರ್ದನ ಮಾಡದಿಂದ ಮಾಡುವುದರಿಂದ ನೂನಂ ಅಸೌ ಸ್ವಪಕ್ಷಪಾತಿ ಪ್ರಿಯಂ ಪ್ರಸಾಧ್ಯ ತನ್ನ ಗರುಡ ದೇವರಿಗೆ ಸಂತೋಷವನ್ನುಂಟು ಮಾಡಿ ನಂತರ ಅಂತೆ ವಿಧಾಯ ಚಾಸ್ಯ ಅಭಯಂ ಅಂಜಸ ಕೊನೆಗೆ ಅವನಿಗೂ ಅಭಯವನ್ನ ಕೊಟ್ಟು ಮುದಂ ಸ್ವತಲ್ಪಾಯ ದದಾವನಲ್ಪಾಂ ಸ್ವತಲ್ಪಾಯ ತನ್ನ ತಲ್ಪನಾಗಿರತಕ್ಕಂಥ ಹಾಸಿಗೆಯಾದ ಶೇಷದೇವರಿಗೆ ಅತ್ಯಂತ ಸಂತೋಷವನ್ನು ಕೊಟ್ಟ. ಆದ್ದರಿಂದ ಕೃಷ್ಣ ಮಾಡಿದ ಕೆಲಸ ಗರುಡ ಶೇಷರಿಬ್ಬರಿಗೂ ಸಂತೋಷವನ್ನ ಕೊಟ್ಟಿತು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾ, ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಸರ್ಗವನ್ನ ಉಪಸಂಹಾರ ಮಾಡುತ್ತಾರೆ. ರೋಮ್ಣಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪವುಹ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ಬಿಮ ವಿಚಿತ್ರ ವಿಮಲ ಶ್ರಾಗ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತ ಸುರ ಮಂಡಲೀಶು ಮಹಿತಃ ಸರ್ಗಶ್ಚತುರ್ಥೋ ಮುದಾಂ. ಇಲ್ಲಿ ಹೇಳ್ತಾ ಇದ್ದಾರೆ, ರೋಮ್ಣಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೌಘ ವಿಧ್ವಂಸಿನಿ. ಈ ರುಕ್ಮಿಣೀಶ ವಿಜಯ ಎಂಥದ್ದು ಅಂದ್ರೆ ಕೇಳೋದರಿಂದಲೇನೆ ಮೈಯಲ್ಲಿ ರೋಮ ಹರ್ಷಣ ಆಗುತ್ತೆ. ಪಾಪಗಳ ಬೆಟ್ಟ ಗುಂಪು ಗುಂಪನ್ನ ಧ್ವಂಸ ಮಾಡತಕ್ಕಂಥದ್ದು, ಬರೇ ಧ್ವಂಸ ಅಲ್ಲ, ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ. ಈ ಗ್ರಂಥದಲ್ಲಿ ಇಡೀ ಶಾಸ್ತ್ರಾರ್ಥವೆಲ್ಲ ತುಂಬಿದೆ, ವೇದಾರ್ಥವೆಲ್ಲ ತುಂಬಿದೆ ಅಂತ ಪ್ರೀತಿಯಿಂದ ಯಾರು ಚಿಂತನೆ ಮಾಡುತ್ತಾರೋ ಅಂಥವರಿಗೆ ವಿಚಿತ್ರ ವಿಮಲ ಶ್ಲಾಘ್ಯ ಅರ್ಥ ಸಂದಾಯಿನಿ. ವಿಚಿತ್ರವಾದ ಶುದ್ಧವಾದ ಎಲ್ಲರೂ ಸಜ್ಜನರು ಹೊಗಳುವಂಥ ಅರ್ಥಗಳನ್ನು ಕರುಣಿಸುತ್ತೆ ವಿಶೇಷವಾದ ಈ ರುಕ್ಮಿಣೀಶ ವಿಜಯ. ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ. ಸದ್ವಾದಿರಾಜರಂತೆ ಇವರು, ಸದ್ವಾದಿರಾಜರು ಅಂದರೆ ಸಚ್ಛಬ್ದ ರುಜುಗಣಸ್ಥರಿಗೆ, ಆ ರುಜುಗಣಸ್ಥರಲ್ಲಿ ವಿಶೇಷ ಶ್ರೇಷ್ಠರಾಗಿರತಕ್ಕಂಥ ಬ್ರಹ್ಮವಾಯುಗಳ ನಂತರ ಶ್ರೇಷ್ಠ ಪದವಿಯನ್ನು ಹೊಂದಿರತಕ್ಕಂಥ ವಾಜರಾಜರ ವಿಶೇಷ ವಾಜರಾಜರಿಂದ ಈ ಬಂದಿರತಕ್ಕಂಥ ರುಕ್ಮಿಣೀಶ ವಿಜಯ. ಇದು ಸಂಜಾತ ಸುರಮಂಡಲೀಶು ಮಹಿತ ಹೇಳ್ತಾರೆ. ಈ ರುಕ್ಮಿಣೀಶ ವಿಜಯ ಭೂಮಿಯಲ್ಲಿ ಇರತಕ್ಕಂಥ ಯಾರೋ ಕೆಲವರೆಲ್ಲ ಸೇರಿಕೊಂಡು ಚೆನ್ನಾಗಿದೆ ಅಂತ ಆನೆ ಮೇಲೆ ಮೆರೆಸಿದ್ದಲ್ಲ, ಏಕಕಾಲದಲ್ಲಿ ದೇವತೆಗಳು ತಲೆ ಮೇಲೆ ಇಟ್ಟುಕೊಂಡು ಹೊತ್ತಿದ್ದಯ್ಯ ಈ ಗ್ರಂಥ. ಸರ್ಗಶ್ಚತುರ್ಥೋ ಮುದಾಂ ಅಂಥ ಈ ಪೂಜ್ಯವಾಗಿರತಕ್ಕಂಥ ಈ ಕೃತಿಯಲ್ಲಿ ನಾಲ್ಕನೇ ಸರ್ಗ ಪೂರ್ಣ ಆಯಿತು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು ಐದನೇ ಸರ್ಗವನ್ನು ಪ್ರಾರಂಭ ಮಾಡ್ತಾರೆ. ಸಯಾಮುನಾಂಭಸ್ಯ ವಗಾಹನೋತ್ಥ ಶರೀರ ಶೈತ್ಯಂ ಶಮಯನ್ನಿವೇಶ ನಿಶಿ ಪ್ರವೃದ್ಧಂ ನವಕಾನನಗ್ನಿಂ ಪಪೌದಯಾಲು ಸ್ವಜನಸ್ಯ ಗುಪ್ತೈ. ಆ ಯಮುನೆ ನೀರಲ್ಲಿ ತುಂಬಾ ಹೊತ್ತು ಹಾವಿನ ಜೊತೆಗೆ ಆಟಾಡಿದ್ದರಿಂದ ನೀರು ತಂಪಾಯಿತು ಅನ್ನುವಂತೆ, ಶರೀರಕ್ಕೆಲ್ಲ ತಂಪಾಯಿತು ಅನ್ನುವಂತೆ, ಆ ಶರೀರದ ತಂಪು ಕಡಿಮೆ ಮಾಡಬೇಕಾದ್ರೆ ಹುರ್ಬಿಸಬೇಕು. ಅದಕ್ಕಾಗಿ ನಿಶಿ ಪ್ರವೃದ್ಧಂ ನವ ಕಾನನ ಅಗ್ನಿಂ, ಆ ವಿಶೇಷವಾಗಿರತಕ್ಕಂಥ ರಾತ್ರಿ ಹೊತ್ತಿನಲ್ಲಿ ಆ ಹೊಸ ವನ ಬೆಂಕಿ ಹತ್ತಿತು. ಆ ಕಾಡ್ಗಿಚ್ಚನ್ನ ಕೃಷ್ಣ ಪಾನ ಮಾಡಿ ಗೋಪರನ್ನ ರಕ್ಷಣೆ ಮಾಡಿದ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು, ಆ ಅಗ್ನಿಯನ್ನು ಯಾಕೆ ಪಾನ ಮಾಡಬೇಕು ಅಂದ್ರೆ ಎರಡರ್ಥ ಹೇಳ್ತಾರಲ್ಲಿ. ಒಂದು, ತನ್ನ ಬಾಯಿಯಿಂದಲೇ ಅಗ್ನಿ ಹುಟ್ಟಿತು, ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂತ ಅಗ್ನಿ ನನ್ನ ಬಾಯಿಯಿಂದಲೇ ಹುಟ್ಟಿದ್ದು ಎಂಬುದು ಜಗತ್ತಿಗೆ ತೋರ್ಲಿಕ್ಕೆ ಹಾಗೆ ಮಾಡಿದ. ಎರಡನೇದು ಯಾಕೆ ಮಾಡಿದ ಅಂದ್ರೆ, ಇಲ್ಲಿ ಹೇಳ್ತಾರೆ ತುಂಬಾ ತಂಪಾಗಿತ್ತಲ್ಲ, ಅದು ಸರಿ ಮಾಡಲಿಕ್ಕೆ ಚೂರು ಬಿಸಿಯನ್ನ ಸ್ವಾಮಿ ಸ್ವೀಕಾರ ಮಾಡಿದ ಅಂತ ಹೇಳ್ತಾ, ಪಪೌ ದಯಾಲು ಸ್ವಜನಸ್ಯ ಗುಪ್ತೈ, ತನ್ನವರನ್ನ ರಕ್ಷಣೆ ಮಾಡಲಿಕ್ಕೆ ಭಗವಂತ ಆ ಅಗ್ನಿಯನ್ನು ಪಾನ ಮಾಡಿದ. ಇಲ್ಲೆಲ್ಲ ನೋಡುತ್ತಾ ಬಂದರೆ ಕೃಷ್ಣ ಆ ಒಂದು ಕಾಳಿಯನನ್ನ ಮರ್ದನ ಮಾಡಿದ ಕಾಲಕ್ಕೆ ಎಲ್ಲರೂ ಸೇರಿಕೊಂಡು ಗೋಪರಲ್ಲ ಎಲ್ಲ ಹಳ್ಳಿಯೆಲ್ಲ ಅಲ್ಲಿಗೆ ಬಂತು. ಅಂತಹ ಕಾಲಕ್ಕೆ ತಿರುಗಿ ಸಂಜೆ ಮನೆಗೆ ಹೋಗ್ಲಿಕ್ಕಾಗಲ್ಲ ಅಂತ ಅಲ್ಲೇ ಇದ್ದರೆ, ರಾತ್ರಿ ಹೊತ್ತಿನಲ್ಲಿ ಕಾಡ್ಗಿಚ್ಚು ಬಂತು. ಅನೇಕ ವಿಚಾರಗಳನ್ನ ಇಲ್ಲಿ ತೋರಿಕೊಡ್ತಾರೆ. ಎಲ್ಲರೂ ದೇವರ ಶರಣಾಗತರಾದವರೇ ಅಲ್ಲಿದ್ದದ್ದು, ದೇವರನ್ನೇ ಕಾಲು ಹಿಡಿದು ಕೂತಿದ್ದಾರೆ. ಆದರೆ ಕಾಡ್ಗಿಚ್ಚು ಬರೋದು ಬಿಟ್ಟಿಲ್ಲ. ಇವರೆಲ್ಲ ದೇವರ ಕಾಲು ಹಿಡಿದವರು, ದೇವರನ್ನು ನಂಬಿದವರು, ಆದ್ದರಿಂದ ನಾನು ಹೋಗ್ಬಾರ್ದು ಅಂತ ಕಾಡ್ಗಿಚ್ಚು ದೂರ ಕೂತಿಲ್ಲ. ಇದು ನಮ್ಮಲ್ಲಿ ಸ್ಪಷ್ಟ ಬರಬೇಕಾದ ತಿಳುವಳಿಕೆ. ನಾವು ದೇವರ ಭಕ್ತರು, ರಾಯರ ಭಕ್ತರು, ರಾಯರ ಸುತ್ತಿರ್ತೀವಿ, ದೇವರ ಸುತ್ತಿರ್ತೀವಿ, ಎಲ್ಲ ಮಾಡ್ತೀವಿ ಅಂದಷ್ಟು ಮಾತ್ರಕ್ಕೆ ನಮಗೆ ಕಷ್ಟ ಬರದೇನೆ ಇರಬೇಕು ಅಂತ ಬಯಸಬೇಡಿ. ಕೃಷ್ಣನ ಭಕ್ತರು ಪ್ರತ್ಯಕ್ಷ ಕೃಷ್ಣನ ಸುತ್ತೇ ಇರತಕ್ಕಂಥವರಿಗೂ ಕಷ್ಟ ಬರೋದು ಬಿಟ್ಟಿಲ್ಲ. ಕಾಳ್ಗಿಚ್ಚು ಸುತ್ತಾಕಿತು, ಮೈಯೆಲ್ಲ ಸುಟ್ಟೋಗ್ತಾ ಇದೆ ಎಲ್ಲರಿಗೂ. ಅಂತ ಹೊತ್ತಿನಲ್ಲಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಪ್ರಥಮ ಎಲ್ಲ ನೋಡುತ್ತಾರೆ, ತಲೆ ಓಡ್ಲಿಲ್ಲ. ಕೊನೆಗೆ ಅವರಿಗೆ ಬುದ್ಧಿ ಕೆಲಸ ಮಾಡ್ತಾ ಇದೆ, ನಮ್ಮ ಮಧ್ಯದಲ್ಲೇ ಕೃಷ್ಣ ಇದ್ದಾನಲ್ಲಯ್ಯ, ಅವನನ್ನ ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅಂತ ಅವನ ಶರಣಾಗತರಾದರೆ ದಯಾಲುಹು ಪಪವು, ಭಗವಂತ ಅಗ್ನಿಯನ್ನು ಪಾನ ಮಾಡಿದ. ಇಲ್ಲಿ ನೋಡಬೇಕಾದ ವಿಚಾರಗಳು ಅನೇಕ ಕೂತಿವೆ. ಏನು, ತನ್ನವರನ್ನ ರಕ್ಷಣೆ ಮಾಡಿ ಕಾಳಿಯ ಮರ್ದನ ಮಾಡಿ ತನ್ನವರ ಜೊತೆಗೆ ಆ ದಡದಲ್ಲಿ ಮಲಗಿದವ ಶ್ರೀಕೃಷ್ಣ, ಕಾಡ್ಗಿಚ್ಚಿನ ಒಳಗಿದ್ದುಕೊಂಡು ಅವರ ಕರ್ಮಾನುಸಾರವಾಗಿ ಕಾಡ್ಗಿಚ್ಚನ್ನ ಅದರೊಳಗಿದ್ದುಕೊಂಡು ತಂದವನೇ ಭಗವಂತ. ಕಾಡ್ಗಿಚ್ಚಿನಲ್ಲೂ ಕೃಷ್ಣನೇ ಇದ್ದ, ಅವನೇ ಆ ಕಾಡ್ಗಿಚ್ಚನ್ನ ಕರ್ಕೊಂಡು ಬಂದದ್ದು. ಆ ಕಾಡ್ಗಿಚ್ಚು ಸುತ್ತು ಬರೆದಾಗ ದಿಕ್ಕು ತೋಚದೆ ಓಡಲಿಕ್ಕೆ ಪ್ರಯತ್ನ ಮಾಡಿಸಿದವನೇ ಭಗವಂತ. ಆ ಗೋಪರಲ್ಲಿರುವಂತ ಭಗವಂತ ಅವರನ್ನ ಓಡಲಿಕ್ಕೆ ಪ್ರಯತ್ನ ಮಾಡಿಸಿದ. ಸಾಧ್ಯವಾಗದೇ ಇರುವಾಗ ಅವರ ಬುದ್ಧಿ ಕೆಲಸ ಮಾಡುವಂತೆ ಆ ಭಗವಂತ ಮಾಡಿಸಿದ. ಪಕ್ಕದಲ್ಲೇ ದೇವರಿದ್ದಾರೆ, ಶರಣಾಗತರಾಗಬೇಕು, ಅವನ ಕೇಳಬೇಕೆಂಬ ಬುದ್ಧಿಯನ್ನು ಕೊಟ್ಟವನೇ ಅವರವರ ಒಳಗಿರುವ ಭಗವಂತ. ಈ ಅನೇಕ ಭಗವದ್ರೂಪಗಳ ವ್ಯಾಪಾರವನ್ನು ಇಲ್ಲಿ ನೋಡಬೇಕು. ಕೇವಲ ಹೊರಗಿರತಕ್ಕಂಥ ರೂಪವಾದ ಕೃಷ್ಣ ರೂಪದ ವ್ಯಾಪಾರ ಮಾತ್ರವಲ್ಲ, ಎಲ್ಲ ರೂಪಗಳ ವ್ಯಾಪಾರ ನೋಡಬೇಕು. ಕಾಡಿಗೆಚ್ಚಲ್ಲೂ ಕೃಷ್ಣ, ತನ್ನವರಲ್ಲೂ ಕೃಷ್ಣ, ಅವರ ಬುದ್ಧಿಯಲ್ಲೂ ಕೃಷ್ಣ. ಇವನೇ ಅವರಿಗೆ ಪ್ರೇರಣೆ ಮಾಡಿ ಕೃಷ್ಣಾಂತ ಶರಣಾಗತರಾಗುವಂತೆ ಮಾಡಿದ್ದು ಇವನೇ ಒಳಗಿದ್ದುಕೊಂಡು. ಅಂಥವರನ್ನು ಅನುಗ್ರಹ ಮಾಡಿ ರಕ್ಷಣೆ ಮಾಡಿದ್ದು ಹೊರಗಿದ್ದ ಇವನ ರೂಪ. ಅದರಿಂದ ಒಳಗಿನ ಭಗವದ್ ರೂಪ, ಹೊರಗಿನ ಭಗವದ್ ರೂಪ ಅಂತ ಎರಡು ಭಗವದ್ ರೂಪಗಳ ಆಟವೇ ಭಾಗವತ. ಒಂದು ಕಡೆ ಹೊರಗಿದ್ದುಕೊಂಡು ನಾನಾ ರೀತಿಯಾದ ಮಾತುಗಳು ಹೇಳ್ತಾನೆ, ಶಾಸ್ತ್ರದಿಂದ ಹೇಳ್ತಾನೆ. ಇನ್ನೊಂದು ರೀತಿಯಲ್ಲಿ ಒಳಗಿದ್ದುಕೊಂಡವರನ್ನು ಅನುಗ್ರಹ ಮಾಡುತ್ತಾ ಬರ್ತಾನೆ ಬಿಂಬನಾಗಿ. ಅದರಿಂದ ಆ ಬಿಂಬಕ್ರಿಯಾನುಸಂಧಾನವೇ ಭಾಗವತ ಅಂತ ಹೇಳಿದರೆ ಯಾವ ಸಂಶಯವೂ ಇಲ್ಲ. ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಬರ್ತಾ ಇದ್ದಾರೆ ಭಗವಂತ. ನಿಶಿಪ್ರವೃದ್ಧಂ ನವಕಾನನ ಅಗ್ನಿಂ, ಆ ಹೊಸದಾದ ಮುಂಜಾಟವಿ, ಆ ಮುಂಜಾಟವಿಯಲ್ಲಿ ಏನು ವಿಶೇಷವಾಗಿರತಕ್ಕಂಥ ಅಗ್ನಿ ಏನಿದೆ, ಆ ಅಗ್ನಿಯನ್ನು ತಾನು ಪಾನ ಮಾಡಿದ. ಅವಾಗಂದ್ರು ವಾದಿರಾದರು ಹೇಳುವಾಗ ಇವನಿಗೆ ಶರೀರ ಶೈತ್ಯವಾಗಿತ್ತೇನೋ, ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅಗ್ನಿಯನ್ನು ಪಾನ ಮಾಡಿದ ಅಂತ ಹೇಳಲಿಕ್ಕೆ ಹೋದರೆ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಈಶಃ. ಇವನಿಗೆ ಯಾವ ತೊಂದರೆಗಳಿಲ್ಲ, ಶೀತ ಇಲ್ಲ, ಉಷ್ಣ ಇಲ್ಲ, ಏನು ಶೀತ ಬಾಧಾದಿಗಳು ಯಾವುದೂ ಇಲ್ಲ ಅಂತ ಹೇಳಲಿಕ್ಕಾಗಿ ಇಲ್ಲಿ ಈಶಾ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಂದರೆ ಆ ಭಗವಂತನ ಅದ್ಭುತವಾದ ರೂಪಗಳ ಪರಿಚಯ ಮಾಡಿಕೊಡುತ್ತಾರೆ. ಆ ರೀತಿಯಾಗಿ ಆಳವಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಏನೋ ಒಂದು ಕಥಾಭಾಗ ನಾವು ಕೇಳಿ ಮುಂದಕ್ಕೆ ಹೋಗ್ತಾ ಇರ್ತೇವೆ. ಒಟ್ಟಾರೆ ಇಡೀ ರುಕ್ಮಿಣೀಶ ವಿಜಯದಲ್ಲಿ ನೋಡಿದರೆ ಎಲ್ಲರ ಹೃದಯದಲ್ಲಿ ನಿಂತಿರುವ ಕೃಷ್ಣ ಬಿಂಬಮೂರ್ತಿ ಏನಿದ್ದಾನೆ, ಅವನ ವ್ಯಾಪಾರ ಅಪಾರ. ಕಾಲಕಾಲಕ್ಕೆ ಎಲ್ಲರನ್ನ ಆಟಾಡಿಸಿ ಕರ್ಕೊಂಡು ಹೋಗುವ ಅವನ ವ್ಯಾಪಾರ, ಹೊರಗೆ ನಿಂತವನ ವ್ಯಾಪಾರ, ಈ ಎರಡನ್ನು ನೋಡೋ ಕಣ್ಣು ಬೆಳೆಯೋದೇ ಭಾಗವತ ರುಕ್ಮಿಣೀಶ ವಿಜಯದ ಪ್ರಧಾನ ಗುರಿ. ಇನ್ನು ಮುಂದೆ ಹೇಳ್ತಾರೆ, ಸ್ತುವಂತು ಸರ್ವೇ ವನವಗ್ನಿಪಾನ ಕೃತಾನುಭವಂ ಕೃತಾನುಭಾವಂ ನವಯಂ ಮುರಾರೇ ಸ್ವಜನ್ಮ ಭೂಮಿಂ ಶಿಖಿನಿ ಪ್ರವಿಷ್ಟೇ ಕೈಶಿತುಸ್ತೇನ ಕೃತೋನುಭಾವ. ಕೇಳ್ತಾ ಇದ್ದಾರೆ, ಸ್ತುವಂತು ಸರ್ವೇ ವನವನ್ನಿ ಪಾನ ಕೃತಾನುಭಾವಂ. ಆ ಕಾಡಗಿಚ್ಚನ್ನ ಪಾನ ಮಾಡಿದಂತಹ ಶ್ರೀಹರಿಯನ್ನ ಎಲ್ಲರೂ ಬೇಕಾದ್ರೆ ಬಹಳ ದೊಡ್ಡ ಕೆಲಸ ಮಾಡಿದ ಅಂತ ಸ್ತೋತ್ರ ಮಾಡಲಿ. ಆದರೆ ನ ವಯಂ ಮುರಾರೇ, ನಾವು ಆ ರೀತಿಯಲ್ಲಿ ಸ್ತೋತ್ರ ಮಾಡ್ಲಿಕ್ಕಾಗಲ್ಲ. ಸ್ತೋತ್ರ ಮಾಡೋದು ಯಾವಾಗ, ಇವರು ದೊಡ್ಡ ಕೆಲಸ ಮಾಡಿದಾಗ. ಇದೇನು ದೇವರಿಗೆ ಅಂತ ದೊಡ್ಡದಲ್ಲ, ನಮ್ಮ ಕಣ್ಣಿಗೆ ದೊಡ್ಡದು ಅಂತ ಕಾಣಿಸುತ್ತೆ, ದೇವರಿಗೆ ಅತ್ಯಲ್ಪ. ಹೇಗೆ, ಸ್ವಜನ್ಮ ಭೂಮಿಂ ಶಿಖಿನಿ ಪ್ರವಿಷ್ಟೇ, ಆ ಅಗ್ನಿ ತನ್ನ ಜನ್ಮಭೂಮಿಯಾಗಿರತಕ್ಕಂಥ ಕೃಷ್ಣನ ಬಾಯಿಯನ್ನು ಪ್ರವೇಶ ಮಾಡಿದ. ಇದರಲ್ಲಿ ಕೃಷ್ಣ ಮಾಡಿದ್ದೇನಿದೆ ಅಂತ ಅಂದರೆ, ಕೃಷ್ಣ ಏನು ಮಾಡಬೇಕಾಗಿಲ್ಲ, ಅಗ್ನಿ ತನಗೇ ಹುಟ್ಟು ಕೊಟ್ಟಿರತಕ್ಕಂಥ ದೇವರ ಬಾಯಿಯನ್ನು ಹುಡುಕೊಂಡು ಒಳಗೆ ಹೋದರು. ಇಲ್ಲೂ ಅನೇಕ ಅರ್ಥಗಳು ಹೇಳ್ತಾ ಬರ್ತವೆ. ಹಾ, ಸ್ತೋತ್ರ ಮಾಡುವಾಗ ನೋಡಿ ಎಂಥ ದೊಡ್ಡ ಕೆಲಸ ಮಾಡಿಬಿಟ್ರಿ, ಅಸಾಧ್ಯ ಅಂದರೆ ಯಾರಿಗಸಾಧ್ಯ ನಮಗ. ಹಾ, ಇಲ್ಲಿ ಎರಡು ಹೇಳ್ತಾರೆ, ನಮಗಸಾಧ್ಯವಾದ ಕೆಲಸ ದೇವ ಮಾಡಿದ ಅಂತ ಸ್ತೋತ್ರ ಮಾಡ್ತೀರಾ, ಮಾಡ್ರಿ, ಅಡ್ಡಿ ಇಲ್ಲ. ದೇವ ಬಹಳ ಕಷ್ಟಕರವಾದ ಕೆಲಸ ಮಾಡಿಬಿಟ್ಟ ಅಂತ ಸ್ತೋತ್ರ ಮಾಡಬೇಡಿ ಅಂತ ಇಲ್ಲಿ ಎಚ್ಚರ ಕೊಡುತ್ತಾ ಇದ್ದಾರೆ. ನಮಗಸಾಧ್ಯವಾದ ಕೆಲಸ ದೇವ ಮಾಡಿದ ಎಂಬ ಸ್ತೋತ್ರ ವಿಹಿತ, ದೇವರಿಗೂ ಅದು ಬಹಳ ಕಷ್ಟದ್ದು ಮಾಡಿಬಿಟ್ಟ ಎಂಬ ಭಾವನೆ ಬೇಡ, ಅದು ದೇವರಿಗೆ ಅತ್ಯಂತ ಸುಲಭ ಅಂತ ವಿಶೇಷವನ್ನ ಹೇಳ್ತಾ ಇದ್ದಾರೆ. ಯಾಕೆ ದೇವ ಮಾಡಿದ್ದೇನಿಲ್ಲ, ಅಗ್ನಿ ಬಂದಿತ್ತು, ಅಗ್ನಿ ಮೊದಲು ಹುಟ್ಟಿದ್ದೇ ದೇವರ ಬಾಯಿಯಿಂದ, ದೇವರ ಬಾಯಿಯಿಂದ. ಅದಕ್ಕೆ ಅಗ್ನಿ ನೋಡಿತಂತೆ, ಅಯ್ಯೋ ನನ್ನ ಜನ್ಮಭೂಮಿ, ಕೃಷ್ಣ ಬಂದಿದ್ದಾನೆ, ಒಂದ್ಸಲ ಹೋಗಿ ಬರೋಣ. ಗಂಡಸರಾಗಲಿ ಹೆಂಗಸರೇ ಆಗಲಿ, ತಾವು ಹುಟ್ಟಿದ ಯಾವ ಜನ್ಮಭೂಮಿ ಇರುತ್ತೆ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಇರುತ್ತಲ್ವಾ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಜನ್ಮ ಭೂಮಿಂ ಶಿಖಿನಿ ಪ್ರವಿಷ್ಟೆ, ಅಗ್ನಿ ತನ್ನ ಜನ್ಮಭೂಮಿಯನ್ನು ಪ್ರವೇಶ ಮಾಡಿದ, ಅಲ್ಲಿ ಕೃಷ್ಣ ಮಾಡಿದ್ದೇನಿದೆ, ಆ ಬರ್ಲಿಕ್ಕೆ ಅನುಕೂಲವಾಗಿ ಬಾಯಿ ತೆಗೆದ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣ ಅಗ್ನಿಯಲ್ಲಿ ನಿಂತು ಒಳಗೆ ಕರ್ಕೊಂಡು ಬಂದವ ಅವನೇ, ಅಗ್ನಿಪಾನ ಮಾಡಿದವ ಅವನೇ, ರಕ್ಷಣೆ ಮಾಡಿದವ ಅವನೇ. ಅಷ್ಟೇ ಅಲ್ಲ, ಸಜ್ಜನರಿಗೆ ಬುದ್ಧಿಯನ್ನು ಕೊಡುವವನೇ. ಎಲ್ಲರಿಗೂ ಕಷ್ಟವಾದ್ದು ದೇವರಿಗೆ ಸುಲಭ, ಇದು ದೇವರಿಗೆ ಯಾವ ರೀತಿಯಲ್ಲೂ ಕಷ್ಟ ಅಲ್ಲ ಎಂಬ ಎಚ್ಚರ ಕೊಡೋದು ಅವನೇ, ಆ ಸ್ತೋತ್ರವನ್ನು ಮಾಡಿಸಿಕೊಳ್ಳೋದು ಅವನೇ. ಅಂಥ ಭಗವಂತನನ್ನ ಸ್ತೋತ್ರ ಮಾಡುವಂಥವರಲ್ಲಿರುವ ಭಗವಂತನನ್ನ, ಸ್ತೋತ್ರ ಮಾಡಿಸಿಕೊಂಡಿರುವ ಭಗವದ್ ರೂಪವನ್ನ, ಎರಡನ್ನೂ ನೋಡಿ ಸಂತೋಷ ಪಡುವ ಸೌಭಾಗ್ಯ ನಮಗಾಗಬೇಕು. ಇದನ್ನೇ ಬಿಂಬಕ್ರಿಯಾನುಸಂಧಾನ ಅಂತ ಹೇಳ್ತಾರೆ. ಅಂತಹ ಬಿಂಬಕ್ರಿಯಾನುಸಂಧಾನವನ್ನ ಮಾಡತಕ್ಕಂಥ ಸೌಭಾಗ್ಯ ನಮಗೆ ಕ್ಷಣ ಕ್ಷಣಕ್ಕೆ ಒದಗಿದರೆ ಅದನ್ನೇ ಉಪಾಸನಾ ಅಂತ ಕರೀತಾರೆ. ಅಂಥ ಉಪಾಸಕರ ಗುಂಪೇ ವಿಶೇಷವಾಗಿರತಕ್ಕಂಥ ಕೃಷ್ಣನ ಸುತ್ತು ನೆರೆದಿದ್ದಾರೆ. ನಂತರ ಕೃಷ್ಣ ಎಲ್ಲರನ್ನ ಕರಕೊಂಡು ವೃಂದಾವನದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಸ್ವಜನೈಹಿ ನಿಜ ಪಾದಾಬ್ಜ ಭಜನೈಹಿ ಸಹಿತಸ್ತತಃ ವ್ರಜಂ ಆರ್ಜಿತ ಸರ್ವಾರ್ಥ ವ್ರಜಂ ನಿವಿವಿಶೇಚ್ಯುತಃ. ಭಗವಂತ ಕೃಷ್ಣ ಸ್ವಜನೈಹಿ ತನ್ನ ಪಾದವನ್ನ ಸೇವಾ ಮಾಡತಕ್ಕಂಥ, ಸ್ವರೂಪದಲ್ಲೇ ತನ್ನ ಭಕ್ತಿಯನ್ನ ಹೊಂದಿರತಕ್ಕಂಥ ನಿಜವಾದ ಮೋಕ್ಷ ಯೋಗ್ಯ ಜೀವರಾಶಿಗಳಿಗೆ ಸ್ವರೂಪದಲ್ಲೇ ದೇವರ ಭಕ್ತಿ ತಾನಾಗಿ ಇದೆ. ಆದ್ದರಿಂದ ದೇವ ಅವರನ್ನ ಸ್ವಜನರು ಅಂತ ಕರೆದ, ತನ್ನವರಾದ. ಎಂಥವರು? ನಿಜ ಪಾದಾಬ್ಜ ಭಜನೈ. ಸ್ವಜನ ಶಬ್ದದ ವ್ಯಾಖ್ಯಾನ ಅಲ್ಲೇ ಬರ್ತಾ ಇದೆ. ಪಾದಾಬ್ಜ ಭಜನೈ ಅಂದರು, ದೇವರ ಪಾದಾಬ್ಜವನ್ನ ಭಜನೆ ಮಾಡುವವರು ಅಂದ್ರೆ, ಸ್ವರೂಪತಃ ದುಷ್ಟರಾಗಿದ್ರು ಕೆಲವೊಂದು ಕರ್ಮಗಳಿಂದ ಅವರು ದೇವರ ಪಾದ ಭಜನೆ ಮಾಡುವಂತೆ ಬಂದಿರಬಹುದು, ಪುನಃ ಕೆಟ್ಟು ಹೋಗ್ತಾರೆ ಅವರು. ಇವರು ಹಾಗಲ್ಲ, ನಿಜ ಪಾದಾಬ್ಜ ಭಜನೈ, ಸ್ವರೂಪದಲ್ಲೇ ದೇವರ ಪಾದ ಭಜನೆ ಇರತಕ್ಕಂಥ ಇವರು ಸ್ವಜನರು. ಸಹಿತ ತತಃ ಅವರಿಂದ ಕೂಡಿಕೊಂಡು ಅನಂತರದಲ್ಲಿ ಕೃಷ್ಣ ಏನು ಮಾಡಿದ? ವ್ರಜಂ ನಿವಿವಿಶೇ ಅಚ್ಯುತ, ಆ ವೃಂದಾವನವನ್ನ ಅಚ್ಯುತ ನಿವಿವಿಶೇ ತನ್ನವರಿಂದ ಕೂಡಿಕೊಂಡು ಕೃಷ್ಣ ಪ್ರವೇಶ ಮಾಡಿದ. ಅದಕ್ಕೆ ಅಚ್ಯುತ ಅಂತ ಕರೀತಾರೆ ದೇವರನ್ನ. ಯಾಕೆ? ಜೀವರ ಹೃದಯವನ್ನ ಎಂದೂ ಬಿಡದೆ ಅಂಟಿಕೊಂಡಿರ್ತಾನೆ ಬಿಂಬಮೂರ್ತಿ. ಆದ್ದರಿಂದ ಬಿಂಬಮೂರ್ತಿಯಾದ ಶ್ರೀಹರಿಗೆ ಅಚ್ಯುತ ಅಂತ ಹೆಸರು. ಅದಕ್ಕೆ ತನ್ನ ಅಲ್ಲಿ ನೋಡಬೇಕಾದ ವಿಚಾರ ಬಹಳ ಕೂತಿದೆ ವಾದಿರಾದರು ಹೇಳೋದು. ಒಂದು ರೂಪದಿಂದ ಎಲ್ಲರನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಹೊರಗಿನ ಕೃಷ್ಣ ರೂಪದಿಂದ, ಇನ್ನೊಂದು ಕೃಷ್ಣ ರೂಪ ಅಚ್ಯುತ ರೂಪ ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಹೃದಯದಲ್ಲಿದೆ ಆ ರೂಪ. ಏನು ಮಾಡ್ತಾ ಇದೆ? ಎಲ್ಲರನ್ನ ಕರ್ಕೊಂಡು ಬರ್ತಾ ಇದೆ. ಒಂದು ರೂಪ ಎಲ್ಲರಿಗೆ ಮಾರ್ಗದರ್ಶನವಾಗಿ ಮುಂದೆ ಹೊರಟು ಬರ್ತಾ ಇದ್ದರೆ, ಹಿಂದೆ ಎಲ್ಲರೊಳಗೆ ತಾನೇ ಇದ್ದುಕೊಂಡು ಅವರ ಕೈಕಾಲುಗಳಲ್ಲಿ ತನ್ನ ಕೈಕಾಲು ಇಟ್ಟು ಎಲ್ಲರನ್ನ ನಡೆಸಿ ಕರಕೊಂಡು ಬರುವಂತಹ ಕೃಷ್ಣನ ರೂಪ ಅಚ್ಯುತ ರೂಪ. ಅವನೇ ಎಲ್ಲರೊಳಗಿದ್ದು ಎಲ್ಲರ ಆಕಾರದಲ್ಲಿದ್ದು ಎಲ್ಲರನ್ನ ಹಿಂದೆ ಇದ್ದು ಕರಕೊಂಡು ಬಂದ. ಒಂದು ಸಲ ದೃಷ್ಟಿಯಿಂದ ನೋಡಿದರೆ ಒಂದು ರೂಪ ಕೃಷ್ಣ ಮುಂದೆ ಬರ್ತಾ ಇದ್ದಾನೆ. ಇನ್ನ ಇಷ್ಟು ಯಾರ್ಯಾರಿದ್ದಾರೆ ಅವರೆಲ್ಲರ ಆಕಾರದಲ್ಲಿ ದೇವರೇ ಇದ್ದುಕೊಂಡು ಎಲ್ಲರನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಬೃಂದಾವನಕ್ಕೆ. ಇದು ವಿಶೇಷವಾಗಿ ವಾದಿರಾಜರ ದೃಷ್ಟಿಕೋನ. ವ್ರಜಂ ಆರ್ಜಿತ ಸರ್ವಾರ್ಥ ವ್ರಜಂ, ತನ್ನ ಸ್ಪರ್ಶ, ತನ್ನ ದರ್ಶನ, ತನ್ನ ಚಿಂತನೆಯಿಂದಲೇ ಎಲ್ಲಾ ಸರ್ವಾರ್ಥ ವ್ರಜಂ, ಎಲ್ಲಾ ಸಮಸ್ತ ಪುರುಷಾರ್ಥಗಳ ಗುಂಪನ್ನು ಪಡೆದಿರತಕ್ಕಂಥ ವ್ರಜಂ ಅಂದರೆ ಅಂಥ ಬೃಂದಾವನವನ್ನ ಅಚ್ಯುತ ಪ್ರವೇಶ ಮಾಡಿದ ಅಂತ ಅದ್ಭುತವಾಗಿ ವರ್ಣನೆ ಮಾಡುತ್ತಾರೆ. ಆ ಮಹಾನುಭಾವರ ದೃಷ್ಟಿಕೋನ ನಮಗೆ ಅರ್ಥ ಆದರೆ ಮೊದಲು, ನಂತರ ಅನುಭವಕ್ಕೆ ಬಂದರೆ ನಮಗೆ ನಮ್ಮಷ್ಟು ಧನ್ಯರು ಇನ್ಯಾರೂ ಇಲ್ಲ. ಅದಕ್ಕೆ ಆ ಮಹಾನುಭಾವರ ಶರಣಾಗತರಾಗೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಸ್ವಲ್ಪ ಹೊತ್ತಿಗೆ ತೀರ್ಥ ಪ್ರಬಂಧವನ್ನು ನೋಡೋಣ.